ಭಗವಂತನ ಚಿತ್ರದ ಬಗ್ಗೆ, ಒಂದು ವೇದದ ಬಗ್ಗೆ, ವೈದಿಕ ಉಲ್ಲೇಖಗಳ ಬಗ್ಗೆ ಜನ ಗೊಂದಲಕ್ಕೊಳಗಾಗಬಹುದು. ಪರಮಾತ್ಮ ಸಗುಣನೋ ನಿರ್ಗುಣನೋ ತುಂಬಾ ಜನ ಗೊಂದಲಕ್ಕೊಳಗಾಗ್ತಾರೆ. ಅಲ್ಲಿ ಹೇಳ್ತಾರೆ, ವೇದದಲ್ಲಿ ಎರಡು ಉಲ್ಲೇಖಗಳು ಉಂಟು, ಸಗುಣ ಅನ್ನೋ ಉಲ್ಲೇಖನೂ ಉಂಟು, ನಿರ್ಗುಣ ಅಲ್ಲ ಉಲ್ಲೇಖನೂ ಉಂಟು. ಹಾಗಿದ್ರೆ ವಿರೋಧ ಬರಲಿಲ್ಲವೇ? ತುಂಬಾ ಜನ ವಿರೋಧ ಬರುತ್ತೆ ಅಂತ ಭಾವಿಸಿ ಬಿಟ್ಟು, ಈ ಸಗುಣ ಹಂತದ ಬ್ರಹ್ಮ ಬೇರೆ, ನಿರ್ಗುಣ ಹಂತದ ಬ್ರಹ್ಮ ಬೇರೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತಕ್ಕಂಥ ವಿಭಾಗಕ್ಕೆ ಪ್ರಯತ್ನ ಪಟ್ರು. ಆದರೆ ಮಧ್ವಾಚಾರ್ಯರು ಶಾಸ್ತ್ರಗಳ ಆಧಾರವನ್ನು ಮುಂದಿಟ್ಟು ವಿವೇಚನೆ ಮಾಡ್ತಾರೆ, ಅದಲ್ಲ. ಭಗವಂತ ಸಗುಣನೂ ಹೌದು, ನಿರ್ಗುಣನೂ ಹೌದು. ನಿರ್ಗುಣ ಬ್ರಹ್ಮ ಬೇರೆ, ಸಗುಣ ಬ್ರಹ್ಮ ಬೇರೆ ಅಲ್ಲ. ಸಗುಣ ಹಾಗಿದ್ರೆ ವಿರೋಧವಾಗಲಿಲ್ಲವೆ? ಸಗುಣ ನಿರ್ಗುಣ ಅಂದ್ರೆ ಆಗಲಿಲ್ಲ. ಗುಣಗಳು ಪರಮಾತ್ಮನಲ್ಲಿವೆ, ಗುಣಗಳು ಪರಮಾತ್ಮನಲ್ಲಿ ಇಲ್ಲ, ಇದು ವಿರೋಧವಲ್ಲವೇ? ಅಲ್ಲ. ಯಾವ ಗುಣಗಳು ಪರಮಾತ್ಮನಲ್ಲಿವೆ ಅಂತ ಹೇಳಿ ಅವೇ ಇಲ್ಲ ಅಂದ್ರೆ ಅದು ವಿರೋಧ. ಆದರೆ ಪರಮಾತ್ಮ ಇರತಕ್ಕಂಥ ಗುಣಗಳೇ ಬೇರೆ, ಅದು ಇಲ್ಲ ಅಂತ ಹೇಳಿದ ಗುಣಗಳೇ ಬೇರೆ. ಆದ್ರಿಂದನೇ ಪರಮಾತ್ಮ ಸಗುಣನೂ ಹೌದು, ನಿರ್ಗುಣನೂ ಹೌದು. ಇರುವ ಗುಣಗಳು ಯಾವುದು? ಜ್ಞಾನ, ಆನಂದಾದಿ ಅನಂತಾನಂತ ಅಪ್ರಾಕೃತ ಗುಣಗಳು ಪರಮಾತ್ಮನಲ್ಲಿ ಉಂಟು. ಅಭೌತಿಕ ಗುಣಗಳು ಪರಮಾತ್ಮನಲ್ಲಿ ಉಂಟು, ಅವು ಅನಂತಾನಂತ ಸಂಖ್ಯೆಯಲ್ಲಿ ಉಂಟು. ಆದ್ರಿಂದನೇ ಪರಮಾತ್ಮ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ. ಮತ್ತೆ ಗುಣಗಳು ಇಲ್ಲ, ಯಾವ ಗುಣಗಳಿಲ್ಲ ಅಂದ್ರೆ, ಇವ ಲೋಕದಲ್ಲಿ ನಾವು ಕಾಣ್ತೇವಲ್ಲ ಅಂತ ಪ್ರಾಕೃತಿಕ ಗುಣಗಳಿಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ ಮೊದಲಾದ ಈ ಮೂರು ಗುಣಗಳೇನಿವೆ ಅಲ್ಲ, ತ್ರಿಗುಣಗಳು, ಈ ಗುಣ ಪರಮಾತ್ಮನಲ್ಲಿ ಇಲ್ಲ. ಆದ್ರಿಂದನೇ ಪರಮಾತ್ಮ ಸಗುಣ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ. ನಿರ್ಗುಣ ಸತ್ವಗುಣ ರಜೋಗುಣ ತಮೋಗುಣ ಅಂತಕ್ಕಂಥ ಪ್ರಾಕೃತ ಗುಣಗಳಿಂದ ಶೂನ್ಯ. ಎಷ್ಟು ಸ್ಪಷ್ಟ ಚಿತ್ರ ಇದು! ಪದ್ಮಪುರಾಣ ಇದೇ ಮಾತನ್ನು ಹೇಳುತ್ತೆ. ಯೋಸೋ ನಿರ್ಗುಣ ಇತ್ಯುಕ್ತ ವೇದಾದಿಷು ಮಹೇಶ್ವರ ಪ್ರಾಕೃತೈರ್ ಹೇಯ ಸಂಯುಕ್ತೈ ಗುಣೈರ್ಹೀನತ್ವ ಮುಚ್ಚತೆ. ಸ್ಪಷ್ಟ ಮಾತು ಮಹಾಭಾರತ ಹೇಳ್ತಾ ಇದೆ. ತ್ರೈಗುಣ್ಯವರ್ಜಿತಂ ಮೊದಲ ಶ್ಲೋಕದಲ್ಲಿ ಮಾತು ಬಂದಿದೆ. ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ಒಂದೇ ಭವಜ್ಞ ಮಮರಾಸುರ ಸಿದ್ಧವಂದ್ಯಂ. ಇದು ದೊಡ್ಡ ಕಾಣಿಕೆ, ತಾತ್ವಿಕ ದೊಡ್ಡ ಗೊಂದಲವನ್ನ ಈ ಒಂದು ವಿವೇಚನೆಯಿಂದ ನಾವು ಪರಿಹಾರ ಮಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಪರಮಾತ್ಮನ ಗುಣಗಳು ಅನಂತ ಅನಂತ ಅನಂತಾನಂತ, ಇಲ್ಲೊಂದು ವಿಶೇಷ ಉಂಟು. ಪರಮಾತ್ಮನ ಗುಣಗಳ ಸಂಖ್ಯೆ ಎಷ್ಟು? ಅನಂತ. ಅನಂತ ಗುಣ ಪರಿಪೂರ್ಣ ಅಂದ್ರೆ ಸಾಕಲ್ಲ, ಇಲ್ಲ. ಅಲ್ಲಿ ಒಂದು ವಿವರಣೆ, ಎಷ್ಟು ಅನಂತ ಪರಮಾತ್ಮನ ಗುಣಗಳು? ಅದಕ್ಕೆ ಹೇಳ್ತಾರೆ, ಆ ಅನಂತ್ಯದ ಪರಿಕಲ್ಪನೆ ತೀರಾ ವಿಚಿತ್ರ. ಒಂದು ಅನಂತ ಅನ್ನೋ ಪದವನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಉಪನಿಷತ್ತು ಹೇಳಿತು. ಇಲ್ಲಿ ಅನಂತ ಅಂದ್ರೇನು? ಅಂತವಿಲ್ಲದ್ದು ಅಂತ ಅರ್ಥ. ಅಂತ ಎಷ್ಟು ರೀತಿ ಇರಬಹುದು? ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ದೇಶತಃ ಅನಂತ ಅಂದ್ರೇನು? ಇಂಥ ಸ್ಥಳದಲ್ಲಿ ಉಂಟು, ಇಂಥ ಸ್ಥಳದಲ್ಲಿ ಇಲ್ಲ. ಒಂದು ಸ್ಥಳದಲ್ಲಿಲ್ಲ ಅಂದ್ರೂ ಅದು ಶಾಂತ, ಅದು ಅನಂತವಾಗೋದಿಲ್ಲ. ಪರಮಾತ್ಮ ದೇಶತ ಅನಂತ ಅಂದ್ರೆ ಸರ್ವವ್ಯಾಪ್ತ ಅಂತ ಅರ್ಥ. ಪರಮಾತ್ಮ ಕಾಲತಃ ಅನಂತ ಅಂದ್ರೇನು? ಒಂದು ಕಾಲದಲ್ಲಿ ಉಂಟು, ಒಂದು ಕಾಲದಲ್ಲಿಲ್ಲ. ನಮ್ಮ ಪೂರ್ವಜರು ಆಗಿದ್ರೂ ಈಗಿಲ್ಲ, ಅಂದಮೇಲೆ ಕಾಲತಃ ಶಾಂತರು. ಪರಮಾತ್ಮ ಹಾಗಲ್ಲ, ಎಲ್ಲ ಕಾಲದಲ್ಲೂ ಇದ್ದಾನೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾಣ ಚ ಶಂಕರ. ಸರ್ವಕಾಲದಲ್ಲೂ ಭಗವಂತ ಇದ್ದಾನೆ. ಆದ್ರಿಂದಾಗಿನೇ ಅವನು ಕಾಲತಃ ಅನಂತ. ಇನ್ನು ಗುಣತಃ ಅಂತ ಅನಂತ ಅಂದ್ರೇನು? ಅವನಲ್ಲಿ ಇಲ್ಲದಿರ ಗುಣಗಳೇ ಇಲ್ಲ, ಅನಂತಾನಂತ ಗುಣಗಳು ಅವನಲ್ಲಿ ಇವೆ. ಇನ್ಫೈನೈಟ್ ವರ್ಚುಸ್ ಅಂತ ಹೇಳ್ತೇವಲ್ಲ, ಅದು ಪರಮಾತ್ಮನಲ್ಲಿ ಇದೆ. ಗುಣನಿಧಿ ಅವನು. ಹಾಗಿದ್ರೆ ಅನಂತ ಗುಣಪೂರ್ಣ ಅನ್ಬಹುದಲ್ಲ? ಹೌದು, ಆದ್ರೆ ಅನಂತಾನಂತ ಗುಣಪೂರ್ಣ ಅಂತಲೂ ಹೇಳ್ತೇವೆ. ಏನದಕ್ಕೆ ಸ್ವಾರಸ್ಯವನ್ನು ಹೇಳ್ತಾರೆ ಪರಮಾತ್ಮನ ಗುಣಗಳ ಸಂಖ್ಯೆಯ ಬಗ್ಗೆ ಒಂದು ಮಾತು. ಭಾಗವತ ಪುರಾಣ ಹೇಳುತ್ತೆ, ವಿಷ್ಣುರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಹ್ ಪಾರ್ಥಿವಾನ್ಯಪಿ ಕವಿಹಿ ವಿಮಮೇರ ಯಾಂಸಿ. ಈ ಜಗತ್ತಿನ ಮಣ್ಣಿನ ಕಣಕಣಗಳನ್ನು ಎಣಿಸಿಬಿಡಬಲ್ಲ ಧೀರ ಸಹ ಪರಮಾತ್ಮನ ಗುಣಗಳನ್ನು ಎಣಿಸಲಾರ ಅಂತ ಹೇಳಿದ್ರು. ಮಹಾಲಕ್ಷ್ಮಿ, ಬ್ರಹ್ಮ ಮೊದಲಾದ ಯಾವ ದೇವತೆಗಳು ಸಹ ಪರಮಾತ್ಮನ ಗುಣಗಳನ್ನು ಪೂರ್ಣವಾಗಿ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅನಂತ ಪರಮಾತ್ಮ. ದೈವೋದಾಪುರ ಗುಣಂತೋಂತಂ ಯದ್ಗುಣಾನಾಂ ಅಜಾದಯ. ಈ ಮಾತಿನಲ್ಲಿ ಅರ್ಥ ಇದೆ. ಎಷ್ಟು ವಿಶಿಷ್ಟವಾದ ಪರಮಾತ್ಮನ ಗುಣಗಳ ಸಂಖ್ಯೆ ಇದು! ಅದನ್ನ ಪರಮಾತ್ಮನ ಈ ಗುಣಗಳ ಎಣಿಕೆ ಮಣ್ಣಿನ ಕನಕನ ಎಣಿಕೆ ಮಾಡುವವನು ಮಾಡಲಾರ ಅಂತ ಹೇಳಿದ್ರ ಮಾತನ್ನ ಮುಂದುವರಿಸ್ತಾ ಹರಿದಾಸರು ಹೇಳ್ತಾರೆ, ಮೇದಿನಿ ಪರಮಾಣ್ಮಂಬು ಕಣಂಗಳನು ಐದಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳದು. ಅದಕ್ಕೆ ಇದು ಅದರ ವಿಶೇಷ. ಈ ದೃಷ್ಟಿಯಲ್ಲಿ ಭಗವಂತ ಸ್ಪಷ್ಟವಾಗಿ ಅನಂತ ಗುಣಗಳನ್ನು ಹೊಂದಿದ್ದಾನೆ. ಅಂದರೆ ನೀರಿನ ಕಣಕಣಗಳನ್ನು ಎಣಿಸಬಲ್ಲವನು, ಮಣ್ಣಿನ ಕಣಕಣ ಎಣಿಸಬಲ್ಲವನು ಸಹ ಪರಮಾತ್ಮನ ಗುಣಗಳನ್ನು ಎಣಿಸಲಾರ. ಇದು ಅನಂತ್ಯದ ಒಂದು ಮುಖ. ಇನ್ನೊಂದು ಮುಖ, ಪರಮಾತ್ಮನ ಒಂದೊಂದು ಗುಣವೂ ಅನಂತ. ಅನಂತ ಸಂಖ್ಯೆಯ ಗುಣ, ಅನಂತ ವ್ಯಕ್ತಿತ್ವದ ಗುಣ ಇದೆ. ಇವತ್ತು ಶ್ರೀಮಂತಿಕೆಗೆ ಮಿತಿ ಇರಬಹುದು, ಲಕ್ಷಾಧೀಶ, ಕೋಟ್ಯಾಧೀಶ ಹೀಗೆಲ್ಲ ಮಿತಿ ಇದೆ, ಅಧಿಕಾರಕ್ಕೆ ಮಿತಿ ಇದೆ, ಜಿಲ್ಲೆ ವ್ಯಾಪ್ತಿ ಮತ್ತು ಒಂದು ದೇಶ ಮೊದಲಾದವುಗಳಿಗೆ ಸೀಮಿತನಾಗ್ತಾರೆ. ಆದರೆ ಪರಮಾತ್ಮನ ಒಂದು ಜ್ಞಾನ ಅಂದ್ರೆ ಸರ್ವಜ್ಞ, ಅವನ ಬಲ ಅಂದ್ರೆ ಸಂಪೂರ್ಣ. ಅಂದ್ರೆ ಒಂದೊಂದು ಗುಣವೂ ಅನಂತ, ಎಲ್ಲೂ ಅದಕ್ಕೆ ಕಿಮಿತಿಯೇ ಇಲ್ಲ. ಅನಂತ ಗುಣಗಳಿವೆ, ಒಂದೊಂದು ಗುಣವು ಅನಂತವಾಗಿದೆ. ಅದಕ್ಕೆ ಅವನು ಅನಂತಾನಂತ ಗುಣ ಪರಿಪೂರ್ಣ. ಎಷ್ಟು ಸ್ಪಷ್ಟ! ಪ್ರತ್ಯೇಕಶೋ ಗುಣಾನಂತು ನಿಸ್ಸೀಮತ್ವ ಮುದೀರ್ಯತೆ ತದಾನಂತ್ಯಂ ಹಿ ಗುಣತಃ ತೇಜ ಅನಂತಾ ಹಿ ಸಂಖ್ಯೆಯ. ಇದು ಆ ಗುಣದ ಅನಂತ್ಯದ ಪರಿಕಲ್ಪನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಏನು ಗೊಂದಲ ಇಲ್ಲ. ಸಗುಣ ನಿರ್ಗುಣದ ವಿರೋಧವು ಹೀಗೆ ಪರಿಹಾರವಾಗಿತ್ತು. ಪರಮಾತ್ಮ ಸಗುಣ ಸ್ವಾಭಾವಿಕ ಗುಣ ಹೊಂದಿದ್ದ, ನಿರ್ಗುಣ ಹೊರಗಿನ ಗುಣಗಳನ್ನು ಹೊಂದಿಲ್ಲ. ಒಂದು ಮಾವಿನ ಹಣ್ಣು ತುಂಬಾ ಸಿಹಿ ಇದೆ, ಸಕ್ಕರೆ ಹಾಕಿದ್ದೀರಾ? ಇಲ್ಲ. ಇನ್ನೊಂದು ಹುಳಿ ಹಣ್ಣು, ಸಿಹಿ ಆಗಾಯಿತು, ಸಕ್ಕರೆ ಹಾಕಿದ್ದೇವೆ. ಸಕ್ಕರೆ ಹೊರಗಿನ ಗುಣಗಳ ಸಂಪರ್ಕವಿಲ್ಲದೆ ಗುಣ ಹೊಂದಿದ್ದಾನಾದ್ರಿಂದ ನಿರ್ಗುಣ. ಆದರೆ ನಾವೆಲ್ಲ ನಮ್ಮ ಹೊರಗೆ ಎಷ್ಟೋ ಗುಣಗಳು, ಕೈಯಲ್ಲಿ ಕೋಲ್ ಹಿಡ್ಕೊಂಡು ಹೊರದ ಶಕ್ತಿ ಬಂತು, ಕೋಲಿಲ್ಲ ಹೋದ್ರೆ ಶಕ್ತಿ ಇಲ್ಲ. ಅಂದ್ರೆ ಇದು ಹೊರಗಿನಿಂದ ಬಂದಂತಹ ಶಕ್ತಿ, ಒಳಗಿನಿಂದ ಅಲ್ಲ. ಅದಕ್ಕೆ ಪರಮಾತ್ಮ ನಿರ್ಗುಣ ಅಂದ್ರೆ ಸಹಜವಾದ ಗುಣ ಸಂಪನ್ನ. ಹೊರತು ಸಗುಣ ಅಂದ್ರೆ ಆ ಅರ್ಥ, ಹೊರಗಿನಿಂದ ಗುಣ ಬಂದಿಲ್ಲ ಅಂತ ಹೇಳೋದಕ್ಕೆ ನಿರ್ಗುಣ ಅನ್ನೋ ಪದ ಉಪಯೋಗಿಸಿದ್ರು. ಪರಮಾತ್ಮ ಸಾಕಾರ ನಿರಾಕಾರ ಅಂದ್ರೂ ಹಾಗೇನೆ, ಅವನಿಗೆ ಆಕಾರ ಉಂಟೋ ಇಲ್ಲವೋ ಅಲ್ಲೂ ಗೊಂದಲ. ಪರಮಾತ್ಮನಿಗೆ ಆಕಾರ ಇಲ್ಲ, ಅವನೊಬ್ಬ ಬ್ರಹ್ಮ, ಇರೋ ಇನ್ನೊಬ್ಬ, ಹೀಗೆಲ್ಲ ವಾದ ಮಾಡ್ತಾರೆ. ಸರಿಯಲ್ಲ, ಒಬ್ಬನೇ ಪರಮಾತ್ಮ, ಸಾಕಾರನೂ ಹೌದು ನಿರಾಕಾರನೂ ಹೌದು. ಅವನು ಸಾಕಾರ, ದಾನಾನಂದಮಯವಾದ ದೇಹ ಹೊಂದಿದ್ದಾನೆ, ಆದ್ದರಿಂದ ಅವನು ಸಾಕಾರ. ನಿರಾಕಾರ ಯಾತಕ್ಕೆ? ನಮ್ಮಂತೆ ನಾಶವಾಗತಕ್ಕಂಥ ಪ್ರಾಕೃತ ದೇಹ ಅವನಿಗಿಲ್ಲ. ನಮ್ಮ ದೇಹ ಪ್ರಾಕೃತ ನಾಶವಾಗುತ್ತೆ, ಪರಮಾತ್ಮನ ದೇಹ ಅಪ್ರಾಕೃತ ಎಂದು ನಾಶವಾಗೋದೇ ಇಲ್ಲ. ಅವನು ಯಾವ ರೂಪಕ್ಕೂ ನಾಶ ಇಲ್ಲ, ಆದ್ದರಿಂದ ಅವನು ನಿರಾಕಾರ. ಎಷ್ಟು ಸ್ಪಷ್ಟ! ಭಗವದ್ಗೀತೆ ಓದಿ, ಪುರುಷ ಸೂಕ್ತ ಓದಿ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್. ದೇವರ ರೂಪ ಎಷ್ಟಿದೆ ಪುರುಷ ಸೂಕ್ತ ನೋಡಿದರೆ, ಯಾವನು ದೇವರಿಗೆ ಆಕಾರ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಭಗವದ್ಗೀತೆ ವಿಶ್ವರೂಪದ ಬಗ್ಗೆ ಕೇಳಿದವರಿಗೆ ಎಷ್ಟು ಸ್ಪಷ್ಟ! ವಿಶ್ವರೂಪ ಅನಂತ ಗುಣ ಹೇಗೋ ವಿಶ್ವರೂಪ ಹಾಗೆ, ಅಂತ ವಿಶ್ವರೂಪದ ಪರಮಾತ್ಮನನ್ನ ನಿರಾಕಾರ ಅಂದ್ರೆ ಅರ್ಥ ಏನು? ಭಗವದ್ಗೀತೆ 11ನೇ ಅಧ್ಯಾಯ ಪರಮಾತ್ಮನನ್ನ ಸಾಕಾರ, ಅದ್ಭುತಾಕಾರ ಅಂತ ವರ್ಣನೆ ಮಾಡಿ. ಆದ್ರಿಂದ ಪರಮಾತ್ಮ ಸಾಕಾರನೇ ಆಗಿದ್ದಾನೆ. ಆ ನಿರಾಕಾರ ಅಂದ್ರೆ ನಮ್ಮಂತಹ ಒಂದು ಪ್ರಾಕೃತ ಆಕಾರ ಇಲ್ಲ, ಇಷ್ಟೇ ಅದಕ್ಕೆ ಅರ್ಥ. ಕೃಷ್ಣ ಪ್ರಶ್ನೆ, ಭಗವಂತ ಭಗವದ್ಗೀತೆಯ ಶ್ಲೋಕಗಳಲ್ಲೇ ಉತ್ತರ ಇದೆ. ಕೃಷ್ಣ ತಾನೇ ಹೇಳ್ತಾನೆ, ಅರ್ಜುನ ಅಹಂ ಸರ್ವಶ್ಯ ಪ್ರಭವ ಮಯಿ ಸರ್ವಭಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅಂದ್ರೆ ಕೃಷ್ಣನೇ ಅಂತ ಭಗವಂತ. ರಾಮನಾಗಿ ರಾಮಾಯಣದಲ್ಲಿ ಎಂಥ ಹಿರಿಮೆ ತೋರಿಸಿದ್ದಾನೆ, ಹನುಮಂತ ಮೊದಲಾದವರಿಂದ ಪೂಜಿತ ಪಾದ ರಾಮ. ಕೃಷ್ಣನಾಗಿ ಆತ ಭೀಮಾದಿಗಳಿಂದ ಸೇವಿತ. ಅವನ ಗೀತೆ, ಅವನ ವಿಶ್ವರೂಪ ಮೊದಲಾದವನ್ನು ತಿಳಿದವರಿಗೆ ನಿಜವಾಗ್ಲೂ ಭಗವಂತನ ಬಗ್ಗೆ ಏನು ಥಿಯರಿ ಕೇಳಿರ್ತೇವೆ, ಅದೆಲ್ಲವನ್ನು ಪ್ರತ್ಯಕ್ಷವಾಗಿ ನಾವು ನಿರೂಪಿಸಬೇಕು. ಕಾಣಲಿಕ್ಕೆ ಇವೆರಡು ಅವತಾರಗಳು, ಎಲ್ಲ ಅವತಾರಗಳು ಹಾಗೆ, ಎರಡು ಅವತಾರಗಳು ವಿಶೇಷ ಅಂಬುದನ್ನು ಗಮನಿಸಿದ್ರೆ ಸರಿ. ಈ ದೃಷ್ಟಿಯಲ್ಲಿ ಭಗವಂತ ಯಾರೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಂತ ಭಗವಂತನನ್ನ ನಾವು ಎಲ್ಲವನ್ನೂ ಮಾಡಬಹುದು ಅಂತ ಕರೆದಿದ್ದಾರೆ. ಎಲ್ಲವನ್ನೂ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ ಎಂಬ ಜನ ಅರ್ಥ ಮಾಡಿಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವನ್ನು ಮಾಡ್ತಾನೆ ಅಂತ ಒಪ್ಪೋಣ, ಎಲ್ಲವನ್ನೂ ಮಾಡ್ತಾನೆ ಅಂತ ಹೇಗೆ ಒಪ್ಪೋದು? ಎಲ್ಲವನ್ನೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ ಹೇಗೆ? ನಮ್ಮ ಮನೆಗಳಲ್ಲೇ ನೋಡೋಣ, ಫ್ರಿಜ್ ಇದೆ, ಬಲ್ಬ್ಗಳಿದೆ, ಟ್ಯೂಬ್ಲೈಟ್ ಇದೆ, ಫ್ಲಡ್ ಲೈಟ್ಸ್ ಇದೆ, ಜೊತೆಗೆ ಟಿವಿ ಇದೆ, ಹೀಟರ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಎಷ್ಟೆಷ್ಟಿವೆ. ಎಲ್ಲದರ ಹಿಂದೆ ಕರೆಂಟ್ ಇದೆ, ಏನೇ ಫಂಕ್ಷನ್ ಮಾಡಬೇಕಾದ್ರೂ ಕರೆಂಟ್ ಇದೆ, ಅದೇ ಒಂದು ಕರೆಂಟ್ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ. ಅಂದಮೇಲೆ ಕರೆಂಟ್ ಒಂದು ಹೋಯ್ತು ಅಂದ್ರೆ ಎಲ್ಲವೂ ಸ್ತಬ್ಧ. ಹಾಗೆ ನಮ್ಮ ಇಡೀ ವಿಶ್ವದ ಚಟುವಟಿಕೆ ಮತ್ತು ವಿಶ್ವದ ಪ್ರತಿಯೊಬ್ಬನ ಚಟುವಟಿಕೆ ಭಗವಂತನಿಗೆ ಪೂರ್ಣವಾಗಿ ಅಧೀನವಾಗಿದೆ. ಆ ಭಗವಂತ ಒಂದು ಕ್ಷಣಕ್ ಬಿಟ್ಟಾದರೆ ಎಲ್ಲವೂ ಹತಪ್ರಾಯವಾಗುತ್ತೆ. ಭಗವಂತ ಯಾವಾಗ ಅದರಲ್ಲಿ ಪ್ರವೇಶ ಮಾಡಿ ಯೋ ಅಂತಃ ಪ್ರವೇಶ ಅಂತ ಹೇಳಿದ ಮಾತದೆ, ಕರೆಂಟ್ ಹೊರಗಿನಿಂದ ಬರೋದಲ್ಲ, ಒಳಗಿನಿಂದ ಕರೆಂಟ್ ಪ್ರವೇಶ ಮಾಡುತ್ತೆ. ಅದೇ ರೀತಿ ಭಗವಂತ ಒಳಗಿನಿಂದ ಪ್ರವೇಶ ಮಾಡ್ತಾನೆ. ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದು ದೇವರ ವಿಚಿತ್ರವಾದ ಕಲ್ಪನೆ. ಸೀಮಿತತೆಯ ವ್ಯಕ್ತಿತ್ವದ ಜನ ದೇವರನ್ನು ಎಲ್ಲೋ ಗುಡಿಯೊಳಗೆ, ಒಂದು ಗರ್ಭಗುಡಿಯೊಳಗೆ, ಒಂದು ಪೀಠದ ಮೇಲೆ ಮಾತ್ರ ಚಿತ್ರಿಸ್ತಕ್ಕಂಥ ಅಭ್ಯಾಸ ಕೆಲವರಿಗಿದ್ರೆ, ಭಗವಂತ ಸರ್ವತ್ರ ಇದ್ದಾನೆ, ಒಳಗೂ ಹೊರಗೂ ಇದ್ದಾನೆ. ಹೆಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಷ್ಟು ಪರಿಪೂರ್ಣವಾದ ಭಗವಂತನ ಚಿತ್ರ ಇದು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನು ಕೆಲಸ ಮಾಡೋಕ್ಕೂ ದೇವರು ಬೇಕು. ನೈವ ಕಿಂಚಿತ್ ಕರೋ ಮೀತಿ ಯುಕ್ತೋ ಮನ್ನೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಚನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ನೋಡ್ಲಿಕ್ಕೆ, ಕೇಳಲಿಕ್ಕೆ, ಕೂಡ್ಲಿಕ್ಕೆ, ನಿಲ್ಲಕ್ಕೆ, ಮಲಗಲಿಕ್ಕೆ ಯಾವ ಕೆಲಸ ನಡೆದರೂ ಕೂಡ ಭಗವಂತನ ಅನುಗ್ರಹ ಬೇಕೇ ಬೇಕು. ಅದನ್ನೇ ವೇದಗಳಲ್ಲಿ ತೇನ ವಿನಾ ತೃಣಮಪಿ ನ ಚಲತಿ, ಭಗವದ ಅನುಗ್ರಹವಿಲ್ಲದೆ ಯಾವುದೂ ಸಹ ಎಷ್ಟೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ನಿತ್ಯ ಜೀವನದ ಪ್ರತಿಘಟನೆಯೂ ಕೂಡ ದೇವರನ್ನ ಒಪ್ಪಲೇಬೇಕು ಅನ್ನೋದು ತೋರಿಸ್ತಾ ಇದೆ. ನಾವು ಎಲ್ಲೋ ದೇವರನ್ನ ಒಪ್ಪಕ್ಕೆ ತಯಾರಿಲ್ಲ ಅನ್ನೋರಿಗೆ ಪ್ರತಿಯೊಂದು ಕಡೆ ದೇವರನ್ನ ಒಪ್ಪಬೇಕು ಅನ್ನೋ ಮಾತೆ ಶಾಸ್ತ್ರ ಕೊಟ್ಟಿರ್ತಕ್ಕಂಥ ಉತ್ತರ. ಇಂಥ ಪರಮಾತ್ಮ ಎಷ್ಟು ಅವತಾರಗಳನ್ನು ತಾಡುತ್ತಾನೆ, ಎಷ್ಟು ರೀತಿಯಲ್ಲಿ ಭಕ್ತರ ಉದ್ಧಾರ ಮಾಡುತ್ತಾರೆ ಅಂತ ಭಗವದ್ಗೀತೆ ಮೊದಲಾದ್ನ ಓದ್ದವರಿಗೆ ಗೊತ್ತಿದೆ. ಭಗವಂತ ಲೋಕ ಕಲ್ಯಾಣಕ್ಕೋಸ್ಕರ ಅವತಾರ ಮಾಡುತ್ತಾನೆ. ಅಂಥ ಅವತಾರಗಳ ಸಂಖ್ಯೆ ಅನಂತ, ಅವೆಲ್ಲವೂ ಪೂರ್ಣ. ಪರಮಾತ್ಮನ ಅವತಾರದ ನಮ್ಮಂತ ಹುಟ್ಟಲ್ಲ ಅದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಷ್ಟು ಶ್ರೇಷ್ಠವಾದ ಮಾತು ಅದು. ಕೃಷ್ಣ ಜಯಂತಿ ಮೊದಲಾದ ಮಾತುಗಳಿಗೆ ಎಷ್ಟು ಅರ್ಥ ಬರುತ್ತಾಗ. ಸೂರ್ಯ ಹುಟ್ಟುತ್ತಾನೆ ಅಂತ ಹೇಳ್ತೇವೆ. ಸೂರ್ಯ ಹುಟ್ಟುತ್ತಾನ, ಇರೋ ಸೂರ್ಯ ನಮಗೆ ಕಣ್ಣಿಗೆ ಕಂಡಾಗ ಹುಟ್ಟುತ್ತಾನೆ ಅಂತ ಹೇಳ್ತೇವೆ, ಕಾಣದೆ ಹೋದಾಗ ಮುಡಿಗದ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಭಗವಂತ ನಿತ್ಯ ಅವನು, ಅವನು ನಮ್ಮ ಕಣ್ಣಿಗೆ ಬಿದ್ದಾಗ ಹುಟ್ಟಿದ, ಅವತಾರ ಮಾಡಿದ, ಕಾಣದೆ ಹೋದಾಗ ಪರಂಧಾಮಕ್ಕೆ ಹೋದ ಅಂತ ಹೇಳ್ತೇವೆ. ಹೊರತು ಸೂರ್ಯ ಯಾವಾಗಲೂ ಹೇಗಿರ್ತಾನೋ ಭಗವಂತ, ಅವನ ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಸದಾ ಇರುತ್ತೆ. ಇದು ವೇದಗಳು ಕೊಟ್ಟ ಭಗವಂತನ ಚಿತ್ರ. ಯಾವ ರೂಪಕ್ಕೂ ಕೂಡ ಯಾವ ಕಾಲಕ್ಕೂ ಅವನು ವಿನಾಶಾದಿಗಳಿಲ್ಲ. ಸೃಷ್ಟಿ ಇದ್ರೆ ತಾನೇ ವಿನಾಶ, ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಸಾವಿದೆ. ಭಗವಂತನ ಯಾವ ರೂಪಕ್ಕೂ ಹುಟ್ಟಿಲ್ಲ, ಯಾವ ರೂಪಕ್ಕೂ ಸಾವಿಲ್ಲ. ಆದ್ರಿಂದನೇ ನಾವು ಕಂಡಾಗ ಅವತಾರವಾಯಿತು ಅಂತೇವೆ, ಕಾಣದೆ ಹೋದಾಗ ಪರಂಧಾಮಕ್ಕೆ ಹೋದ ಅಂತ ಹೇಳ್ತೇವೆ ಅಷ್ಟೇ ಹೊರತು ಭಗವಂತ ರೂಪಗಳ ಕಲ್ಪನೆ. ಉದ್ದೇಶ ಏನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಅವನತಿ ಬಂದು ಅಧರ್ಮಕ್ಕೆ ಉನ್ನತಿ ಬರುತ್ತೋ ಆಗ ಭಗವಂತ ಅದನ್ನು ಸರಿ ಮಾಡಲಿಕ್ಕೆ ಅಂತ ಅವತಾರ ಮಾಡಿ ಬರ್ತಾನೆ. ಇದು ತಾನೇ ಕೊಟ್ಟ ಉತ್ತರ. ಅದರಿಂದ ಸಾಧಿಸೋದೇನು ಅಂದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇವತ್ತು ಸಜ್ಜನರ ಪರಿತ್ರಾಣ, ಬರೀ ರಕ್ಷಣೆಯಲ್ಲ, ಪರಿತ್ರಾಣ ಸಂಪೂರ್ಣವಾದ ರಕ್ಷಣೆ. ಇವತ್ತು ಜಗತ್ತಿನಲ್ಲಿ ಯಾರೋ ರಕ್ಷಣೆ ಕೊಡ್ತಾರೆ ದೇವಜಾತಕ್ಕೆ ಅಂತ ಕೇಳಿದರೆ ಆ ರಕ್ಷಣೆ ಬೇರೆ, ಯಾವುದೋ ಕೆಲಸ ಬೇರೆ, ಪರ್ಮನೆಂಟ್ ಜಾಬ್ ಬೇರೆ, ಯಾವುದೋ ಜಾಬ್ ಬೇರೆ, ಸರ್ಕಾರಿ ಜಾಬ್ ಬೇರೆ. ಇಲ್ಲಿ ಯೋಚನೆ ಮಾಡಿದರೆ ಕೆಲಸದಲ್ಲಿ ಎಷ್ಟು ತಾರತಮ್ಯ ಇದೆ. ಇವತ್ತು ರಕ್ಷಣೆ, ಸಾಮಾನ್ಯ ರಕ್ಷಣೆ ಬೇರೆ, ಟೋಟಲ್ ಅಬ್ಸಲ್ಯೂಟ್ ಪ್ರೊಟೆಕ್ಷನ್ ಬೇರೆ. ಅದನ್ನು ಯಾರೋ ಕೊಡ್ತೇವೆ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅವರಿಗೆ ಅಂತ ರಕ್ಷಣೆ ಇಲ್ಲ, ಅದನ್ನು ಕೊಡ್ಲಿಕ್ಕೆ ಭಗವಂತನೇ ಆಗಬೇಕು. ಪ್ರಹ್ಲಾದ ಮೊದಲಾದವರಿಗೆ ನರಸಿಂಹ ರೂಪದಿಂದ ಭಗವಂತ ಕೊಟ್ಟ ರಕ್ಷಣೆ ಅದೃಷ್ಟಾಂತ. ವಿನಾಶಾಯಿತ ದುಷ್ಕೃತಾಂ, ಬರೀ ಸಜ್ಜನ ದುರ್ಜನ್ನು ಓಡಿಸೋರಲ್ಲ, ಈ ಸೊಳ್ಳೆ ಓಡಿಸೋದು ಬೇರೆ, ಅದನ್ನು ನಾಶ ಮಾಡೋದು ಬೇರೆ. ಓಡಿಸೋದಕ್ಕೂ ನಾಶ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಸಂಪೂರ್ಣ ವಿನಾಶವನ್ನು ದುಷ್ಟರಿಗೆ ಮಾಡಬಲ್ಲ ವ್ಯಕ್ತಿ ಅಂದರೆ ಭಗವಂತನೇ. ಧರ್ಮವನ್ನು ಸೊಳ್ಪುಡಿಸೋದು ಬೇರೆ, ಸಂಸ್ಥಾಪನ ಮಾಡೋದು ಬೇರೆ, ಅದಕ್ಕೆ ಭಗವಂತನೇ ಆಗಬೇಕು. ಇದೆಲ್ಲ ಗಮನಿಸಿದರೆ ಭಗವಂತನ ಕಾರ್ಯದ ಹಿರಿಮೆ ಸಹ ನಮಗೆ ತಿಳಿಯುತ್ತೆ. ಎಷ್ಟೋ ಕೆಲಸ ನಾವೇ ಮಾಡ್ತೇವಲ್ಲ ದೇವರ ಹತ್ತಕ್ಕೆ ಬೇಕು ಅಂತ ಕೆಲವರು ವಾದ ಉಂಟು. ಅದಕ್ಕಿದೇ ಉತ್ತರ, ನಾವು ಮಾಡೋ ಕೆಲಸಗಳು ಸಾಮಾನ್ಯ ಕೆಲಸಗಳು, ಆದರೆ ಪೂರ್ಣತೆ ಇದ್ದಲ್ಲಿ ಮಾತ್ರ ಭಗವಂತನನ್ನು ನಾವು ಅರ್ಥ ಮಾಡ್ಕೋತೇವೆ. ಭಗವಂತನ ಕೆಲಸ ಪ್ರತಿಯೊಂದೂ ಪೂರ್ಣ. ಆ ದೃಷ್ಟಿಯಲ್ಲಿ ಉಳಿದವರು ಮಾಡ್ತಾರೆ ಆದ್ದರಿಂದ ದೇವರ ಹಾಕಬೇಕು ಅನ್ನೋ ಪ್ರಶ್ನೆಗೆ ಅರ್ಥ ಇಲ್ಲ. ಅದನ್ನು ಇನ್ನೂ ವಿವರಣೆ ಮಾಡಲಿಕ್ಕೇನೆ, ಬ್ರಹ್ಮಾದಿ ವರಗಳಿಂದ ಅವಧ್ಯರು ಅಜೇಯರಾಗಿದ್ದ ರಾಕ್ಷಸರನ್ನ ಭಗವಂತ ಅವತಾರ ಮಾಡಿ ಹೇಗೆ ನಾಶ ಮಾಡಿದ ಅನ್ನೋ ಮೂಲಕ ಪುರಾಣ ಪ್ರಪಂಚ ಸ್ಪಷ್ಟ ಮಾಡ್ತಾ ಇದೆ. ಇನ್ನೂ ವಿಚಾರ ಮಾಡೋಣ, ದೇವರು ನಮಗೇನಾಗಬಹುದು ಅಂತ ಮುಂದಿನ ಪ್ರಶ್ನೆ. ಇವತ್ತು ಮುಂದೇನಾಗುತ್ತೆ ನಮಗೆ ಬೇಡ, ಈಗ ಆಗಿ ಎಷ್ಟಾಗಿದೆ ದೇವರಲ್ಲಿ ನೋಡಬೇಕು ನಾವು. ಇವತ್ತು ನಮ್ಮ ದೇಹ ನಾವಾಗಿ ಪಡ್ಕೊಂಡು ಬಂದಿದ್ದಾಗಿದ್ರೆ ಆ ರೀತಿನೇ ಬೇರೆ ಆಗಿರೋದು. ನಮ್ಮ ದೇಹ ನಮಗಿಂದ ನಮಗೆ ಬರೋದಾಗಿದ್ದರೆ ಪ್ರತಿಯೊಬ್ಬರು ಸಾಮಾನ್ಯ ಅಂಗವಿಕಲನ ಆಗ್ತಾನೆ ಇರಲಿಲ್ಲ, ದೋಷಗಳೇ ಇರ್ತಿರಲಿಲ್ಲ, ಮತ್ತೆ ಎಲ್ಲೋ ಎಲ್ಲ ಇಷ್ಟ ಬಂದಲ್ಲೇ ಹುಟ್ಟುತ್ತಾ ಇದ್ದ. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ದೇವರು ಕೊಟ್ಟಿದ್ದಾನೆ. ಒಂದೊಂದು ಇಂದ್ರಿಯ ಭಗವಂತ ಕೊಟ್ಟಿದ್ದಾನೆ, ಎಷ್ಟು ದಯ ತೋರಿದ್ದಾನೆ ಪರಮಾತ್ಮ. ಒಂದು ಕಣ್ಣಿಲ್ಲದವನಿಗೆ ಜೊತೆ ಒಬ್ಬನು ಬೇಕೇ ಬೇಕು, ಕಿವಿಲ್ದವನು ಹೇಳಕ್ಕೆ ಇನ್ನೊಬ್ಬನು ಬೇಕು, ಓಡಾಡ ಕಾಲಿಲ್ದವನಿಗೆ ಮತ್ತೊಬ್ಬ ಬೇಕು. ಇವತ್ತು ನಮ್ಮ ಕಾರ್ಯಗಳು ಹೊರಗಿನ 10 ಕೆಲಸ ಮಾಡಕ್ಕೆ 10 ಜನ ಬೇಕಾಗ್ತಿತ್ತು, ಆದರೆ 10 ಇಂದ್ರಿಯ ಕೊಟ್ಟು ಭಗವಂತ ನಮಗೆ ಎಷ್ಟು ಅನುಕೂಲ ಮಾಡಿದ್ದಾನೆ. ಒಳಗಿನ ಮನಸ್ಸನ್ನು ಅವುಗಳಿಗೆ ಪ್ರಧಾನವಾದ ಇಂದ್ರಿಯವನ್ನಾಗಿ ಕೊಟ್ಟು ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇವ್ಯಾವುದು ನಾವು ಪಡ್ಕೊಂಡಿದ್ದಲ್ಲ, ಅದು ವಿಜ್ಞಾನ ಕೊಡಲಿಕ್ಕೆ ಅಂತ ಹೋದರೆ ಎಷ್ಟು ಖರ್ಚಾಗುತ್ತೆ. ಮೊದಲನೇದು ಒಂದು ಕಣ್ಣು ಕಿವಿ ಮೊದಲಾದ ರಿಪೇರಿಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ಅದು ಎಷ್ಟು ಸೀಮಿತ. ಮತ್ತೆ ಎಲ್ಲರಿಗೂ ಕಣ್ಣು ಕೊಡೋ ಶಕ್ತಿ ಯಾವ ವಿಜ್ಞಾನಕ್ಕೂ ಇಲ್ಲ, ಎಲ್ಲರಿಗೂ ಕಿವಿ ಎಲ್ಲರಿಗೂ ಕಾಲು ಕೊಡೋ ಶಕ್ತಿ ಯಾವ ವಿಜ್ಞಾನಕ್ಕೂ ಇಲ್ಲ. ಆದರೆ ಅಪರಿಪೂರ್ಣವಾಗಿ ಕೊಡೋದಕ್ಕೆ ಸಾಕಷ್ಟು ವೆಚ್ಚ ಉಂಟು, ಅದರಲ್ಲೂ ಪೂರ್ಣತೆ ಇಲ್ಲ. ಮತ್ತೆ ಇದನ್ನೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ ಆತನ ಸಾಮರ್ಥ್ಯವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅನುಗ್ರಹವನ್ನು ಕರುಣೆಯನ್ನು ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ದೇವರ ಚಿತ್ರದ ಬಗ್ಗೆ ನಾವು ಗಮನಿಸಬೇಕಾದ ಈ ಮುಖ ಅವನ ಕರುಣೆಯ ಚಿತ್ರ. ಕರುಣೆ ದೇವರು ಅಂದರೆ ಮಮತಾ ಮೂರ್ತಿ, ಪ್ರೇಮಮಯ ವ್ಯಕ್ತಿತ್ವ ದೇವರದು. ಅನೇಕರ ದೇವರುಗಳನ್ನು ಯಾತಕ್ಕೆ ಜನ ಒಪ್ಪೋದಿಲ್ಲ ಅಂದರೆ ದೇವರು ಕೆಟ್ಟದ್ದು ಮಾಡ್ತಾನೆ, ಇದೊಂದು ಕಲ್ಪನೆ. ನಾ ಪೂಜೆ ಮಾಡದೆ ಹೋದರೆ, ನಾ ಏರೋ ಮಾಡದೆ ಹೋದರೆ, ಹರಕೆ ತೀರಿಸದೆ ಹೋದರೆ ದೇವರು ಭಾರಿ ಕೆಟ್ಟದ್ದು ಮಾಡಿಬಿಡ್ತಾನೆ. ಇವತ್ತು ಎಷ್ಟೋ ದೇವರುಗಳನ್ನು ಜನ ಪೂಜೆ ಮಾಡೋದು ಅವ್ರು ಕೆಡಕು ಮಾಡದೇ ಇರಲಿ ಅಂತಾನೆ. ಇದೊಂದು ವಿಚಿತ್ರವಾದ ಕೆಟ್ಟ ಕಲ್ಪನೆ. ಅದನ್ನು ನೋಡಿದ ವಿಚಾರವಾದಿಗಳೇ ಹಿಂದೆ ವಿನಂತ ದೇವರು ಕೆಟ್ಟದ್ದು ಮಾಡೋ ದೇವರು ಅವನಂತವನು, ಮನುಷ್ಯ ಸೇಡು ತೀರಿಸಿಕೊಳ್ಳೋ ಹಾಗೆ ತನ್ನ ಪೂಜೆ ಬಿಟ್ಟ ಅಂತ ತನಗೆ ಏನೋ ಕೊಡಬೇಕಾದನ್ನು ಕೊಡಲಿಲ್ಲ ಅಂತ ಹೇಳಿ ಕೇಳು ಬಗೆಯೋದಾರೆ ಇವನಂತಹ ದೇವರು ಅವನು ಪ್ರಶ್ನೆ ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳಿದ ದೇವರಂಥ ದೇವರಲ್ಲ, ಆ ದೇವರು ಎಂದು ಕೆಟ್ಟದ್ದನ್ನು ಮಾಡೋದೇ ಇಲ್ಲ. ಈ ಕಾರಣಕ್ಕೋಸ್ಕರ ಪರಮಾತ್ಮ ಕೆಟ್ಟದ್ದನ್ನು ಮಾಡುತ್ತಾನೆ ಖಂಡಿತ, ಈ ಕಾರಣಕ್ಕೆ ಮಾಡೋದಿಲ್ಲ. ನಾವು ಕೆಟ್ಟದ್ದನ್ನು ಮಾಡಿದವರೇ ಕೆಟ್ಟದ್ದನ್ನು ಮಾಡ್ತಾನೆ ಹೊರತು ಇಂಥ ಕ್ಷುಲ್ಲಕ ಕಾರಣಕ್ಕೆ ಎಂದೂ ಭಗವಂತ ಮಾಡೋ ಪ್ರಶ್ನೆ ಇಲ್ಲ. ಮಾಡಿದರೆ ಭಗವಂತನೇ ಅಲ್ಲ ಅಂದರೆ ಜನ ಇವತ್ತು ಗೊಂದಲಕ್ಕೊಳಗಾದರು. ತಪ್ಪು ತಪ್ಪು ದೇವರುಗಳನ್ನು ದೇವರು ಅಂತ ಭ್ರಮಿಸಿಬಿಟ್ಟು ಅಲ್ಲಿಯ ದೋಷಗಳನ್ನೆಲ್ಲ ನಿಜವಾದ ದೇವರಿಗೆ ಅಂತ ಭಾವಿಸಿಬಿಟ್ಟು ಜನ ದೇವರನ್ನು ಒಪ್ಪೋದಿಲ್ಲ ಅಂತ ವಾದ ಮಾಡಿದರೆ ಎಷ್ಟು ತಪ್ಪದು. ನಿಜವಾದ ದೇವರ ಚಿತ್ರ ನೋಡಬೇಕು. ದೇವರ ಅನುಗ್ರಹ ಮಾಡುತ್ತಾನೆ ಹೊರತು ಯೋಗ್ಯರನ್ನು ಎಂದು ನಿಗ್ರಹಿಸೋದೇ ಇಲ್ಲ. ಪರಿತ್ರಾಣಾಯ ಸಾಧುನಾಂ ನೋಡಬೇಕು. ದೇವರು ಅತ್ಯಂತ ಕರುಣಾಡು. ಮನಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ
ಹುಳಿತುಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನುಲಿಸಲರಿಯದೆ ಪಾಪರರು ಬಳಲುವರು ಭವದೊಡಗೆ. ಈ ಮಾತುಗಳಲ್ಲಿ ಭಗವಂತನ ಕರುಣೆ ಬಹುಶಃ ನಾವು ಕಂಡು ಕೇಳಿದ ಎಲ್ಲರ ಕರುಣೆಗಿಂತ ದೇವರ ಕರುಣೆ ದೊಡ್ಡದು. ಇದನ್ನು ಯೋಚನೆ ಮಾಡಿದಾಗ ಎಂದೂ ಭಗವಂತ ಕೇಳನ್ನು ತಾನಾಗಿ ನಮಗೆ ತಂದುಕೊಡುವವನಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಕೇಳಿ ಯಾತಕ್ಕಾಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಮೇಷ್ಟು ತುಂಬಾ ದಯಾಮಯ, ತುಂಬಾ ಪ್ರತಿಭಾವಂತ, ಶಿಷ್ಯನ ಭಾರಿ ಪ್ರೀತಿ. ಆದರೂ ವಿದ್ಯಾರ್ಥಿ ಫೇಲ್ ಆದ ಅಂದ್ರೆ ಅದು ಮೇಷ್ಟ್ರ ತಪ್ಪಲ್ಲ, ಅದು ಅಧ್ಯಾಪಕನ ತಪ್ಪಲ್ಲ, ಇವನ ತಪ್ಪಿನಿಂದ ಫೇಲ್ ಆಗ್ತಾನೆ. ಅವನು ಫೇಲ್ ಆಗಿದ್ದಕ್ಕೆ ಅವನು ಹೇಳುತ್ತೆ, ಅಯ್ಯ ಇಷ್ಟು ಹೇಳ್ಕೊಟ್ರು ಫೇಲ್ ಆಗಿಬಿಟ್ಟೆ ಅಲ್ಲ ಅಂತ ಹೇಳ್ತಾನೆ ಹೊರತು ನೀನು ಫೇಲ್ ಮಾಡ್ತೇನೆ ಅಂತ ಇಷ್ಟಪಟ್ಟು ಮಾಡಿದವನಲ್ಲ ಅವನು. ದೇವರಿವತ್ತು ಕೇಳಿಕೊಡೋದು ಅಂದ್ರೆ ತಪ್ಪು ಬರೋದು ಉತ್ತರ ಬರದ ವಿದ್ಯಾರ್ಥಿಯನ್ನ ಇವತ್ತು ಪ್ರೀತಿಯ ಅಧ್ಯಾಪಕರೇ ಫೇಲ್ ಮಾಡೋದು ಅನಿವಾರ್ಯ ಹೇಗೋ ಹಾಗೆ ಭಗವಂತ ಮಾಡ್ತಾನೆ. ಕೆಲವರು ಕೇಳ್ಬಹುದು ಅದನ್ನೂ ದೇವರು ಮಾಡಿಸಬಹುದಲ್ಲ, ನಮಗೂ ಒಳ್ಳೇದನ್ನೇ ಮಾಡಿ ಮಾಡಿಸಬಹುದಲ್ಲ ಅಂತ ಹೇಳು ಅಂತ ಕರೀತಾರೆ. ಇವತ್ತು ವಿದ್ಯಾರ್ಥಿ ಕೈಯಲ್ಲಿ ಬರೆಸೆ ಬಿಟ್ಟು ಪಾಸ ಮಾಡಲಿ ಅಂತ ಹೇಳಿದ್ರೆ ಪಾಠ ಮಾಡೋದು ಬೇರೆ, ಪರೀಕ್ಷಾ ಕೂತು ಬರೆಸೋದು ಬೇರೆ. ಅದನ್ನ ಮಾಡಿದರೆ ಪಾಠ ಹೇಳಿಕೊಟ್ಟ ಅಧ್ಯಾಪಕ ಪೂಜ್ಯನಾಗ್ತಾ, ಆದರೆ ಪಕ್ಕದಲ್ಲೇ ಕೂತು ಬರೆಸಿದ ವಿದ್ಯಾರ್ಥಿಯಗೆ ಪರೀಕ್ಷೆ ಹಾಲಿನಲ್ಲಿ ಪಕ್ಕದಲ್ಲಿ ಕೂತು ಬರೆಸಿದ್ರೆ ಅವನು ಕೇಳಿಗನಾಗ್ತಾ. ದೇವರು ಆ ರೀತಿ ಎಂದು ಮಾಡೋದಿಲ್ಲ. ಪರಮಾತ್ಮ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾಧನೆಗೆ ಒಂದು ಬೆಲೆ ಇದೆ ಅಂತ ಒಪ್ಪುವ ಜನಕ್ಕೆ ಇಂಥ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬದುಕಿ ಅದನ್ನ ಭಗವಂತ ಅನುಗ್ರಹಿಸಿ ಒಳ್ಳೆಯದನ್ನು ಮಾಡಲಿ ಅಂತ ಯೋಚನೆ ಮಾಡಿದರೆ ದೇವರು ಸದಾ ಅದಕ್ಕೆ ಸಿದ್ಧ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಭಗವದ್ಗೀತೆಯ ಮಾತಿ, ನನ್ನಲ್ಲಿ ಮನಸ್ಸಾಕಿದವರನ್ನು ನಾನು ಎಂದೂ ಕಾಪಾಡಿಯೇ ಕಾಪಾಡುತ್ತೇನೆ. ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಷ್ಟು ಬೇಕು ಇಂಥ ಮಾತುಗಳು. ಆದ್ದರಿಂದ ಇವತ್ತು ಕೇಳಿನ ಸಮಸ್ಯೆ ದೇವರಿಂದ ಬಂದಿದ್ದಲ್ಲ, ಕೇಡನ್ನ ಕಂಡವರು ತಾವು ಮಾಡಿದ ತಪ್ಪಿನ ಫಲ ಅನುಭವಿಸ್ತಾ ಇದ್ದಾರೆ ಹೊರತು ಬೇರೆ ಅಲ್ಲ. ಇದು ನೀವು ಸ್ವಲ್ಪ ಯೋಚನೆ ಮಾಡಿದಾಗ ಕೇಳಿಗೂ ಭಗವಂತನ ಸಂಬಂಧದ ನಿಜವಾದ ಚಿತ್ರ ನಮಗೆ ತಿಳಿಯುತ್ತೆ. ಇನ್ನೂ ಯೋಚನೆ ಮಾಡಬೇಕು. ಇಂಥ ದೇವರನ್ನ ನಾವು ಬರೀ ಯುಕ್ತಿಯಿಂದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳುವವರು ಒಬ್ಬ ಇಮಾನ್ಯುಯಲ್ ಕ್ಯಾಂಟ್ ಅಂತ ಒಬ್ಬ ಪಾಶ್ಚಾತ್ಯ ದಾರ್ಶನಿಕ ಅಂತ ಹೇಳ್ತಾನೆ. ಒಂದು ಕ್ರಿಟಿಕ್ ಆಫ್ ಪ್ಯೂರಿಸಮ್ ಅಂತ ಪುಸ್ತಕ ಬರೆದ, ಅದರಲ್ಲಿ ಹೇಳ್ತಾನೆ ಯಾವ ಯುಕ್ತಿಯಿಂದನೂ ದೇವರಿದ್ದಾನೆ ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಪುಸ್ತಕವನ್ನು ಬರೆದು ಭಾರಿ ಪ್ರಶಂಸೆಗೆ ಪಾತ್ರನಾದ. ಆಮೇಲೆ ಮತ್ತೊಂದು ಪುಸ್ತಕವನ್ನು ಬರೆದ, ಅದರಲ್ಲಿ ಹೇಳ್ತಾನೆ ಕ್ರಿಟಿಕ್ ಆಫ್ ಪ್ರಾಕ್ಟಿಕಲ್ ರೀಸನ್ ಅಂತ ಒಂದು ಪುಸ್ತಕ, ಅದರಲ್ಲಿ ಹೇಳ್ತಾನೆ ಹೌದು ಯುಕ್ತಿಯಿಂದ ದೇವನ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ನೀತಿ ನಿಯಮ ಎಲ್ಲ ಉಳಿಲೇಬೇಕು ಅಂತ ಇದ್ರೆ ನಾವು ದೇವರನ್ನು ಒಪ್ಪಲೇಬೇಕಾಗತ್ತೆ ಅನ್ನೋ ವಾದವನ್ನು ಮುಂದಿಟ್ಟು, ಅಂದ್ರೆ ದೇವರಿಲ್ಲ ಅಂತ ವಾದಿಸಿದ ಅವನು ದೇವರಿಲ್ಲದೆ ಹೋದರೆ ಜಗತ್ತಿನಲ್ಲಿ ಸತ್ಯ ಧರ್ಮ ನೀತಿ ನಿಯಮಗಳು ಯಾವುದು ಉಳಿಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಲೋಕದೊಳಗೆ ಆಫೀಸರ್ ಇವತ್ತಿಲ್ಲ, ಒಂದು ಆಫೀಸಲ್ಲಿ ಗೊಂದಲಮಯ ವಾತಾವರಣ. ಅವನು ಇದ್ದಾನೆ ತಕ್ಷಣ ರೀತಿ ಆಗೋ ರೀತಿನೇ ಬೇರೆ. ಒಂದು ಆಫೀಸಿನ ಪರಿಣಾಮ ಎಷ್ಟಾಗೋದಾದರೆ ವಿಶ್ವಕ್ಕೆ ಒಬ್ಬ ಸ್ವಾಮಿ ಇಲ್ಲ ಅನ್ನೋ ಭಾವನೆ ಬಂದರೆ ನಾಸ್ತಿಕೆ ಹೇಗೆ ಬರುತ್ತೆ ಲೆಕ್ಕ ಹಾಕಿ. ಆ ದೃಷ್ಟಿಯಲ್ಲಿ ಜನಸ್ಥೆ ಹಾಳಾಗಿ ಹೋಗುತ್ತೆ, ವ್ಯವಸ್ಥೆಯೆಲ್ಲ ತಲೆಕೆಳಗಾಗುತ್ತೆ. ಆ ಕಾರಣಕ್ಕಾದ್ರೂ ದೇವರನ್ನು ಒಪ್ಪಬೇಕು ಅಂತ ಹೇಳಿ ಮುಂದೆ ಹೇಳಿಲ್ಲ, ದೇವರನ್ನು ಒಪ್ಪಲೇಬೇಕು ಅನ್ನೋ ವಾದವನ್ನು ಮತ್ತೆ ಮುಂದಿಟ್ಟು. ಇದನ್ನು ಗಮನಿಸಿದರೆ ಇವತ್ತು ಯಾರು ದೇವರನ್ನು ಒಪ್ಪೋದಿಲ್ಲ ಅವರು ಕೇಳಿಗರಾಗಿಯೇ ಆಗ್ತಾರೆ ಒಂದಲ್ಲ ಒಂದು ಹಂತದಲ್ಲಿ. ಅದಕ್ಕೆ ಬಾಳೆಹಣ್ಣನ್ನು ಕೊಟ್ಟಾಗ ಕನಕದಾಸರು ತಿನ್ನಲಿಲ್ಲ, ಉಳಿದವರು ತಿಂದುಬಿಟ್ರು. ಅವ್ರು ಹೇಳಿದರು ನಾವು ತಿಂದ್ವಿ, ಯಾರು ಕಾಣಲಿಲ್ಲ ತಿಂದ್ವಿ. ಆದರೆ ವ್ಯಾಸರಾಯರು ಹೇಳಿದ್ದು ಯಾರೂ ಕಾಣದ ಜಾಗದಲ್ಲಿ ತಿನ್ನಿ ಅಂತ ಹೇಳಿ. ಕನಕದಾಸರು ಹೇಳಿದ್ರು ತಿನ್ನಕ್ಕಾಗಲಿಲ್ಲ ನನಗೆ. ಯಾತಕ್ಕೆ ಯಾರೂ ಕಾಣದ ಜಾಗ ಅಂತ ಎಲ್ಲಿದೆ? ದೇವರು ಸರ್ವತ್ರ ಇದ್ದಾನೆ, ಅವನು ಕಾಣದ ಜಾಗ ಯಾವುದು? ನಮ್ಗೆ ಈಗ ಅರ್ಥ ಆಗುತ್ತೆ. ದೇವರನ್ನ ಅರ್ಥ ಮಾಡಿಕೊಂಡ ವ್ಯಕ್ತಿ ಎಂದು ಅನ್ಯಾಯ ಮೋಸ ವಂಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿನೆ ಇನ್ನು ಯಾವ ಕಾನೂನು ಕೂಡ ಮನುಷ್ಯನನ್ನ ಪೂರ್ಣವಾಗಿ ಭ್ರಷ್ಟಾಚಾರ ರಹಿತನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಕಣ್ಣು ತಪ್ಪಿಸಲಿಕ್ಕೆ ಬರುತ್ತೆ, ಆದರೆ ದೇವರ ಕಣ್ಣು ತಪ್ಪಿಸಲಿಕ್ಕೆ ಬರೋದಿಲ್ಲ. ಕಾನೂನು ಹೊರನಿಂದ ನೋಡುತ್ತೆ, ನಿಯಂತ್ರಣ ಮಾಡುತ್ತೆ. ದೇವರು ಒಳಗಿನಿಂದ ನೋಡುತ್ತೆ, ನಿಯಂತ್ರಣ ಮಾಡುತ್ತಾನೆ. ವಿಶ್ವತಶ್ಚೇಷ್ಟರೂತ ವಿಶ್ವತೋಮುಖ ಅಂತ ಭಗವಂತನ ಚಿತ್ರವಾದ್ದರಿಂದ ದೇವರನ್ನು ಒಪ್ಪಿದಾಗ ಆತ್ಮಶುದ್ಧಿಯಲ್ಲ ಸಮಾಜ ಶುದ್ಧಿ ಎಲ್ಲ ಶುದ್ಧಿಗೂ ಪೂರ್ಣತೆ ಸಿಕ್ಕೋದಾಗ ಮಾತ್ರ. ಇನ್ನೆಲ್ಲವೂ ಅಪರಿಪೂರ್ಣ, ಇದು ಮಾತ್ರ ಪೂರ್ಣ ಅನ್ನೋದು ಸಮಸ್ತ ಶಾಸ್ತ್ರಗಳ ಸಂದೇಶ. ಕೆಲವರು ಕೇಳ್ತಾರೆ ದೇವರು ಒಪ್ಪದೇ ಇದ್ದವರು ಪ್ರಾಮಾಣಿಕರಾಗಿದ್ದಾರ ಅಂತ. ಕೆಲವರು ವಾದ, ದೇವರು ಒಪ್ಪಿದವರು ಪ್ರಾಮಾಣಿಕರಾಗಿಲ್ಲ, ಕೆಲವರು ಒಪ್ಪದೇ ಇದ್ದವರು ಪ್ರಾಮಾಣಿಕರಾಗಿದ್ದಾರಲ್ಲ. ಅದಕ್ಕೆ ಉತ್ತರ ಇಷ್ಟೇ, ದೇವರನ್ನು ಒಪ್ಪಿದವರು ಪ್ರಾಮಾಣಿಕರಾಗಿಲ್ಲ ಅಂದ್ರೆ ಅದು ದೇವರನ್ನು ಸರಿಯಾಗಿ ಒಪ್ಪಿಲ್ಲ, ಅದನ್ನು ಆಷಾಢಭೂತಿತನ ಅಂತ ಅಷ್ಟೇ ಅರ್ಥನೇ ಹೊರತು ದೇವರನ್ನು ಒಪ್ಪಿದ್ದರ ಫಲ ಅಲ್ಲ, ಅದು ಒಪ್ಪಿದಂತೆ ಮಾಡಿದ್ದರ ಫಲ. ಹಾವು ಪಕ್ಕದಲ್ಲಿದೆ ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಉಚ್ಚ ಅಂತ ಕರೀತಾರೆ. ಪಕ್ಕದಲ್ಲಿ ಗೊತ್ತಾದ್ರೆ ಓಡಬೇಕು ನ್ಯಾಯವಾಗಿ. ಇವತ್ತು ದೇವರಿದ್ದಾನೆ ಅಂತ ನಿಜವಾಗಿ ಹೇಳೋ ವ್ಯಕ್ತಿ ಮೋಸ ಮಾಡಕ್ ಸಾಧ್ಯವೇ ಇಲ್ಲ. ಮೋಸ ಮಾಡ್ತಾನೆ ಬಾಯಲ್ಲಿ ಹೇಳ್ತಾನೆ ಹೊರತು ಒಪ್ಪಿಲ್ಲ. ದೇವರ ಉಪದೇಶದವರು ಪ್ರಾಮಾಣಿಕನಾಗಿದ್ದಾನ ಅಂತ ಕೇಳಿದ್ರೆ ಅದು ತಪ್ಪದು. ಅವನು ದೇವರನ್ನು ಒಪ್ಪಿಲ್ಲ ಅಂತ ಮಾತಾಡ್ತಾನೆ, ಆದ್ರೆ ಅವನ ಮನ ಒಳಮನಸ್ಸಿನಲ್ಲಿ ದೇವರ ಬಗ್ಗೆ ಎಚ್ಚರ ಇದೆ. ಆ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರನ್ನು ನಿಜವಾಗಲೂ ಒಪ್ಪದೇ ಇರೋ ವ್ಯಕ್ತಿ ಎಂದೂ ಪ್ರಾಮಾಣಿಕನಾಗೋದಿಲ್ಲ. ನಿಜವಾಗಲೂ ಪ್ರಾಮಾಣಿಕನಾದ ವ್ಯಕ್ತಿ ದೇವರನ್ನು ಒಪ್ಪದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಯೋಚನೆಯನ್ನು ನಾವು ಶಾಸ್ತ್ರದ ಆಧಾರದಲ್ಲೇ ಮಾಡಲಿಕ್ಕೆ ಬರುತ್ತೆ. ಅನುಭವ ಮಾತನ್ನು ಹೇಳುತ್ತೆ. ಅಂತ ದೇವರಿಂದ ನಾವು ಪಡೆಯಬೇಕಾದ್ದೇನು? ಮೊದಲೇ ಹೇಳಿ, ನಮಗೆ ಸುಖ ಬೇಕೇ ಬೇಕು, ದುಃಖ ಬೇಡೇ ಬೇಡ. ತಂದುಕೊಳ್ಳೋ ಶಕ್ತಿ ನಮಗಿಲ್ಲ ಸುಖನ, ಓಡಿಸೋ ಶಕ್ತಿ ಇಲ್ಲ ದುಃಖದ ಬಗ್ಗೆ. ಅದನ್ನು ಮಾಡೋದು ಯಾರು ಅಂದ್ರೆ ಭಗವಂತ ಮಾಡ್ತಾನೆ. ಅಸ್ವತಂತ್ರರಾದ ಅಶಕ್ತರಾದ ನಮಗೆ ಭಗವಂತ ಅದನ್ನು ಮಾಡ್ತಾನೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್, ಭಗವದ್ಗೀತೆ ಮಾತೆ ಅದಕ್ಕೆ ಸ್ಪಷ್ಟ ಆಧಾರ. ಭಗವಂತ ಅದನ್ನು ಮಾಡ್ತಾನೆ, ಆದ್ದರಿಂದ ಅವನು ನಮಗೆ ಬೇಕೇ ಬೇಕಾಗ್ತಾನೆ. ಅವನ ಪೂಜೆಗೆ ಏನು ಕಷ್ಟಪಡಬೇಕಾಗಿಲ್ಲ, ಎಲ್ಲ ಕಡೆ ಇದ್ದಾನೆ. ಎಷ್ಟು ಸುಲಭ ದೇವರ ಚಿತ್ರ, ಎಲ್ಲ ಕಡೆಗೆ ದೇವರಿದ್ದಾನೆ. ಅಂದಮೇಲೆ ಅವನ ಪೂಜೆಗೋಸ್ಕರ ಏನೂ ಕಷ್ಟಪಡಬೇಕಾಗಿಲ್ಲ. ಅನೇಕರಿಗೆ ಮೂರ್ತಿ ಪೂಜೆ ಬಗ್ಗೆ ಗೊಂದಲ, ದೇವರು ಮೂರ್ತಿ ಪೂಜೆ ಮಾಡಿದ ಲಿಮಿಟ್ ಆಗೋದಿಲ್ವೇ ಹೇಳ್ತಾರೆ. ಮೂರ್ತಿ ಪೂಜೆ ಅನ್ನೋದು ತಪ್ಪು ಅಲ್ಲ, ತಪ್ಪಾಗೋದು ಮೂರ್ತಿ ಅಷ್ಟೇ ದೇವರು ಅಂತ ತಿಳ್ಕೊಂಡ್ರೆ ತಪ್ಪು. ಮೂರ್ತಿ ಭಗವಂತನ ಚಿತ್ರ ಅಷ್ಟೆ, ಪ್ರತೀಕ ಅಷ್ಟೆ. ಎಲ್ಲ ಕಡೆ ದೇವರನ್ನ ಕಾಣಲಿಕ್ಕಾಗದೇ ಇದ್ದವರಿಗೆ ದೇವರನ್ನ ಕಾಣಲಿಕ್ಕೆ ಒಂದು ಸಾಧನ ಅಷ್ಟೇ ಹೊರತು, ಮೂರ್ತಿಯೇ ದೇವರು ಅದನ್ನು ಪೂಜೆ ಮಾಡಿ ಅಂತ ಹೇಳಿದರೆ ಶಾಸ್ತ್ರ ಶಾಸ್ತ್ರ ಅಲ್ಲ. ಮೂರ್ತಿ ಭಗವಂತನ ಪ್ರತೀಕ, ಅವರ ಒಳಗೆ ನ ಪ್ರತೀಕೆ ರಹಿ ಸಹ ಅಂತ ಬ್ರಹ್ಮಸೂತ್ರ. ಒಳಗೆ ಭಗವಂತ ಇದ್ದ ಕೆಲಸ ಮಾಡಿಸ್ತಾನೆ ಹೊರತು ಪೂಜಿತರಾಗ್ತಾರೆ ಹೊರತು ಆ ಜಡ ವಿಗ್ರಹಕ್ಕೆ ಪೂಜೆ ಅಂತ ತಿಳ್ಕೊಂಡು ಮಾಡಿದರೆ ಆ ಪೂಜೆಗೆ ಏನೇನು ಅರ್ಥ ಇಲ್ಲ, ಅದನ್ನು ಶಾಸ್ತ್ರ ಒಪ್ಪಿಲ್ಲ. ಆ ಪೂಜೆ ಎಲ್ಲಾ ಕಡೆ ದೇವರಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳದೆ, ಕರೆಂಟ್ ಎಲ್ಲಾ ಕಡೆ ಇರಬಹುದು, ಬೈಕ್ ಇರೋದು ಎಲ್ಲ ಕಡೆ ತೋರ್ಸಕ್ ಆಗೋದಿಲ್ಲ. ಆದರೆ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಟಿವಿನೋ ಈ ಟ್ರಾನ್ಸಿಸ್ಟರ್ ಇದ್ರೆ ಮಾತ್ರ ಹೇಗೆ ಸಾಧ್ಯನೋ, ಮೂರ್ತಿಗಳಲ್ಲಿ ಕಾಣಲಿಕ್ಕೆ ಆ ಮಟ್ಟಿಗೆ ಸಾಧ್ಯ. ಆ ಪರಿಕಲ್ಪನೆ ಹೊರತು ಅದು ದೇವರ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡವರಿಗೆ ನಿಜವಾದ ಮೂರ್ತಿ ಪೂಜೆಯ ಮಹತ್ವ ತಿಳಿಯುತ್ತೆ. ಇಂಥ ದೇವರ ಆರಾಧನೆ ಭಾರಿ ಕಷ್ಟ, ಹೇಗೆ ಮಾಡಬೇಕು? ತುಂಬಾ ಜನ ಹೇಳ್ತಾರೆ ದೇವರು ಏನೋ ಕೋಳಿ ಕುರಿ ಏನೇನೋ ಕೇಳ್ತಾನೆ, ಇಂಥ ದೇವರು ಎಷ್ಟು ಸಮಾಜ ಕಂಟಕ ಅನ್ನೋ ವಾದ ಕೆಲವು ಮುಂದಿಡ್ತಾರೆ. ಮೊದಲೇ ಹೇಳಿದ್ದೆ, ಅಶಾಸ್ತ್ರೀಯ ದೇವರುಗಳ ಬಗ್ಗೆ ಮಾತಾಡಬೇಕೇ ಹೊರತು ಯಾವ ಶಾಸ್ತ್ರದ ದೇವರೂ ಸಹ ಇದನ್ನು ಕೇಳೋದಿಲ್ಲ. ನಿಜವಾದ ದೇವರು ಕೇಳೋದನ್ನು ಭಗವಂತ ತಾನೇ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಚಾಮಿ ಪ್ರಯತಾತ್ಮನಃ, ಭಗವದ್ಗೀತೆಯ ಮಾತು. ಪತ್ರ ಪುಷ್ಪ ತೋಯ ಅಂದರೆ ಒಂದು ದಡ ಸಿಹಿ ತುಳಸಿ ಬಿಂದು ಗಂಗೋದಕವು ಅಂತ ಹರಿದಾಸರು ಅರ್ಥ ಮಾಡೋ ಹಾಗೆ, ಒಂದು ಹಣ್ಣು ಒಂದು ಎಲೆ ಯಾವುದು ನಿಷಿದ್ಧವಾಗಿರಬಾರದಷ್ಟೇ, ಶ್ರೇಷ್ಠವಾದ ಒಂದು ಹಣ್ಣು ಸಾಕು, ಒಂದು ಇದು ಸಾಕು. ದೇವರಿಗೆ ಅವೆಲ್ಲ ಟೋಕನ್ ಆಗಿ ಕೊಡೋದೆ ಹೊರತು ನಿಜವಾಗಲೂ ದೇವರು ಬೇಕಾಗಿದ್ದಾವಲ್ಲ. ತದಹಂ ಭಕ್ತ್ಯುಪಹೃತಮಶ್ಚಾಮಿ ಪ್ರಯತಾತ್ಮನಃ, ಭಗವಂತನಿಗೆ ಬೇಕಾಗಿದ್ದು ಭಕ್ತಿಯೇ ಹೊರತು ಇದು ಯಾವುದೂ ಅಲ್ಲ. ಕಾಯಕ ಕೇಳುವ ದೇವರು ದೇವರಲ್ಲ ಅನ್ನೋದೇ ಭಗವಂತನ ಬಗ್ಗೆ ಗೀತೆ ಹೇಳಿತು. ಅರ್ಜುನ, ನಾಹಂ ವೇದೈ ನ ತಪಸ ನಾ ದಾನೇನ ನ ಚೈಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಯನ್ಮಮ. ಎಷ್ಟು ಸುಲಭವಾದ ಮಾತು, ಭಕ್ತ್ಯಾತ್ವ ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ, ನಾನು ಅನನ್ಯವಾದ ಭಕ್ತಿಗೆ ಸಿಗ್ತೇನೆ. ಎಷ್ಟು ಶ್ರೇಷ್ಠವಾದ ಮಾತು, ನಿರ್ಮಲವಾದ ಪ್ರೀತಿಗೆ ಭಗವಂತ ಸಿಗ್ತಾನೆ. ಇನ್ನೆಲ್ಲ ಕಾಣಿಕೆಗಳೇ ಹೊರತು ಬೇರೆ ಅಲ್ಲ. ಭಗವಂತನ ವಿಚಿತ್ರವಾದಂಥ ಆರಾಧನೆಯ ಕ್ರಮ ಇತ್ತು ಅಂದರೆ, ನಾವು ಎಲ್ಲೋ ಯಾವುದನ್ನೋ ವಿಕೃತವಾದ ಚಿತ್ರವನ್ನು ಜಗತ್ತಿನಲ್ಲಿ ಕಂಡು ಅದನ್ನೇ ನಿಜವಾದ ಶಾಸ್ತ್ರೀಯ ಚಿತ್ರ ಅಂತ ಭ್ರಮಿಸಿ ದೇವರ ಬಗ್ಗೆ ನಾವು ಪ್ರಶ್ನೆ ಕೇಳಿದರೆ ಅದು ನಮ್ಮದೇ ತಪ್ಪು ಅನ್ನೋದನ್ನು ಮರಿಬಾರ್ದು. ಇನ್ನು ಇಂಥ ದೇವರು ಇಷ್ಟು ಸುಲಭ, ಸರ್ವಕಾಲಕ್ಕೂ ರಕ್ಷಣೆ ಮಾಡ್ತಾನೆ, ಸರ್ವಾತ್ಮನ ರಕ್ಷಣೆ ಮಾಡ್ತಾನೆ. ಈಗಾಗಲೇ ಅವನು ಕೊಟ್ಟಿರೋದು ಸಾಕಷ್ಟು ಇದೆ, ಮುಂದೂ ಕೊಡ್ತಾನೆ. ಅಂಥ ದೇವರಿಂದ ಮಾತ್ರ ನಮಗೆ ಪೂರ್ಣ ಸುಖವಾದ್ದರಿಂದ, ಅಂಥ ಸುಖದ ಸಿದ್ಧಿ ನಮಗಾಗಬೇಕಾದ ದೇವರ ಅನುಗ್ರಹ ಬೇಕೇ ಬೇಕು. ಆದ್ದರಿಂದ ನಮಗ್ಯಾಕೆ ದೇವರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಆಯಿತು. ಇನ್ನು ಮುಂದೆ ದೇವರ ಪೂಜೆ ಭಾರಿ ಕಷ್ಟ ಅನ್ನೋ ವಾದಕ್ಕೂ ಉತ್ತರ ಕೊಡು. ದೇವರ ಪೂಜೆಯಿಂದ ಆಗೋದೇನು ಹೇಳ್ತಾರೆ? ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂಬ್ರವೀಮಿ ದೇವೇಶ ಹೃಷೀಕೇಶಾರ್ಚನಾದೃತೆ. ದೇವರಿಂದ ಅದಾಗುತ್ತೆ ಇದಾಗುತ್ತೆ ಅಲ್ಲ, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನೋ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದನ್ನೂ ಸಾಧಿಸಲಿಕ್ಕೆ ಸಾಧ್ಯ ದೇವರ ಆರಾಧನೆ ಮಾಡಿದಾಗ. ದೇವರ ಆರಾಧನೆ ಅಂದರೆ ಒಂದು ಪೂಜೆ ಮಾಡೋದು ಅಷ್ಟೇ ಅಲ್ಲ, ಪೂಜಾ ಕಾಲದ ಒಂದು ಗಂಟೆ ಅರ್ಧ ಗಂಟೆ ದೇವರ ಮುಂದೆ ಕೂಡೋದಲ್ಲ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ದೇವರ ಪೂಜೆ ಅಂತಕ್ಕಂಥ ಚಿತ್ರವನ್ನು ಕಾಣಬೇಕು. ಈ ದೇವರ ಪೂಜೆ ಸಾಂಕೇತಿಕ, ನಿತ್ಯ ಜೀವನ ಅದರ ಅನುಸಂಧಾನ. ಆದರೆ ದೇವರ ಪೂಜೆ ಮಾಡಿ ಎದ್ದುವಂತಷ್ಟು ದೇವರ ಸಹವಾಸ ಮುರಿಯಿತು ಅಂತ ಭಾವಿಸಿದರೆ ಅದು ಪೂಜೆಯೇ ಅಲ್ಲ. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವೂ ಭಗವಂತನ ಪೂಜೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಶ್ವಮದರ್ಪಣಂ. ಇದು ಭಗವಂತನೇ ಹೇಳಿರತಕ್ಕಂಥ ಮಾತು. ಆದ್ದರಿಂದ ಪ್ರತಿಯೊಬ್ಬನೂ ಸಹ ದೇವರನ್ನು ಆರಾಧನೆ ಮಾಡಲಿಕ್ಕೆ ಪ್ರತಿಯೊಂದು ಕಾರ್ಯದಲ್ಲೂ ದೇವರನ್ನ ಆರಾಧಿಸಬೇಕು. ಅಂದರೆ ದೇವರು ಮೆಚ್ಚ ಕೆಲಸವನ್ನೇ ಮಾಡಬೇಕು, ನಿಷಿದ್ಧ ಕೆಲಸವನ್ನು ಮಾಡಾಗಿಲ್ಲ. ಮೆಚ್ಚ ಕೆಲಸ ಮಾಡಬೇಕು, ದೇವರಿಗೆ ಅರ್ಪಿಸಬೇಕು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಸರಿಯಾದ ಉತ್ತರ ಬರೆಯಬೇಕು, ಅದನ್ನು ಸಬ್ಮಿಟ್ ಮಾಡಬೇಕು. ಉತ್ತರ ಬರೆದು ಮನೆಗೆ ಹೋಗಿ ತೋರಿಸಿದರೆ ಅವನು ಖಂಡಿತ ಅನರ್ಹನಾಗ್ತಾನೆ ಪಾಸ್ ಆಗಲಿಕ್ಕೆ. ಅವರು ಉತ್ತರವನ್ನು ಬರೀಬೇಕು, ಅದನ್ನು ಸಬ್ಮಿಟ್ ಮಾಡಬೇಕು. ಬರದಿಲ್ಲ ಸಬ್ಮಿಟ್ ಮಾಡಿ ಪ್ರಯೋಜನ ಇಲ್ಲ, ಬರೀತಾನೆ ಸಬ್ಮಿಟ್ ಮಾಡೋದಿಲ್ಲ ಪ್ರಯೋಜನ ಇಲ್ಲ. ಅದಕ್ಕೆ ಬರದು ಸಬ್ಮಿಟ್ ಆಗಿ ಮಾಡಬೇಕು. ಪ್ರತಿಯೊಂದು ಕರ್ಮಗಳನ್ನು ಮಾಡಿ ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾಮಾನುಹೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತತ್. ಸರ್ವವನ್ನೂ ಭಗವಂತನಿಗೆ ಅರ್ಪಿಸಬೇಕು, ಆಗ ಭಗವಂತ ಉದ್ಧಾರ ಮಾಡಿಯೇ ಮಾಡ್ತಾರೆ. ದೇವರನ್ನು ಒಪ್ಪಿ ಕೆಟ್ಟ ಕೆಲಸ ಮಾಡಿದರೆ ಹೇಳ್ತಾರೆ ಅದು ತಪ್ಪು. ದೇವರನ್ನು ಒಪ್ಪಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಆಗ್ತದೆ? ಬೆಂಕಿ ಅಂತ ತಿಳ್ಕೊಂಡು ಮುಟ್ಲಕ್ಕಾಗತ್ತಾ? ಸಿಂಹ ಪಕ್ಕದಲ್ಲಿದೆ ಅಂತ ಬಾಯಲ್ಲಿ ಕೈಡ್ತೇವ? ಸಾಧ್ಯ ಇಲ್ಲ. ದೇವರು ಅಂತ ಅರ್ಥ ಮಾಡಿಕೊಂಡ ಮೇಲೆ ಪಾಪದಿಂದ ಪರಿಹಾರ ಕಾಣ್ತೇವೆ ಅಲ್ಲ, ಪಾಪ ಮಾಡೋದು ಸಾಧ್ಯತೆಯೇ ಇಲ್ಲ. ಅಕಸ್ಮಾತ್ ಮಾಡಿದ ಪಾಪವನ್ನು ಭಗವಂತ ಕ್ಷಮಿಸ್ತಾನೆ ಅಷ್ಟೇ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಹೇಳಿದ ಹಾಗೆ. ಹೊರತು ದೇವರನ್ನು ಒಪ್ಪಿದ ವ್ಯಕ್ತಿ ಇವತ್ತು ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡು ದೇವರಿಗೆ ಒಂದು ಪರ್ಸೆಂಟೇಜ್ ಕೊಟ್ಟು ನಾವು ಪಾರಾಗ್ತೇವೆ ಅನ್ನೋ ಕಲ್ಪನೆ ಇದೆಯಲ್ಲ, ಅದು ದೇವರಿಗೆ ಮೋಸ ಮಾಡೋ ಕಲ್ಪನೆ, ದೇವರನ್ನು ಅರ್ಥ ಮಾಡಿಕೊಳ್ಳದಿರುವವರ ಕಲ್ಪನೆಯಾದ್ದರಿಂದ ಅದಕ್ಕೆಂದು ದೇವರು ಮೆಚ್ಚೋದಿಲ್ಲ. ಪ್ರಾಮಾಣಿಕ ಜೀವನ ಸುಧಾಮ ಕೊಟ್ಟವನು ಅವಲಕ್ಕಿ ಭಗವಂತ ಐಶ್ವರ್ಯ ಕೊಟ್ಟ, ಅದು ಅವನ ಪ್ರಾಮಾಣಿಕವಾದಂತಹ ಅರ್ಚನೆಯಾಗಿತ್ತೇ ಹೊರತು ಮೋಸ ವಂಚನೆಗಳಲ್ಲಿರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರನ್ನ ಇವತ್ತು ವಂಚನೆ ಮತ್ತು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಅಂತ ತಿಳ್ಕೊಂಡು ಆರಾಧನೆ ಮಾಡತಕ್ಕಂಥ ಜನಗಳಿಗೆ ಶಾಸ್ತ್ರ ಕೊಟ್ಟ ಉತ್ತರ, ನೀನು ಕೋಟಿಗಟ್ಟಲೆ ಮೋಸ ಮಾಡಿ ಲಕ್ಷಗಟ್ಟಲೆ ದೇವರಿಗೆ ಕೊಟ್ಟು ಪಾಸ್ ಆಗ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ನೀನು ಕೋಟಿಗಟ್ಟಲೆ ಅಲ್ಲ, ಕೋಟಿನೂ ಕೊಟ್ಟು ದೇವರು ಮೆಚ್ಚೋದಿಲ್ಲ. ಅವನಿಗೆ ಬೇಕಾದ ಪ್ರಾಮಾಣಿಕ ಜೀವನ ಅಷ್ಟೇ ಕರೀತಾರೆ. ಅದಕ್ಕೆ ಭಗವಂತ ಒಲಿತಾನೆ. ಅಂತಹ ನಮ್ಮ ಪಾಲಿಗೆ ವಿಹಿತವಾದ ಕರ್ಮವನ್ನ ಯಾರು ಮಾಡಿದ್ರೂ ಭಗವಂತ ಮೆಚ್ಚುತ್ತಾನೆ. ಭಗವಂತ ಒಂದು ಜಾತಿ ಕೋಮಿಗೆ ಸೀಮಿತನಲ್ಲ. ಗೀತೆಯಲ್ಲಿ ತಾನೇ ಹೇಳ್ತಾನೆ, ಯಥಃ ಪ್ರವೃತ್ತಿರ್ ಭೂತಾನಾಂ ಏನ ಸರ್ವವಿಧಂ ತತಂ ಸ್ವಕರ್ಮಣಾ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಪ್ರತಿಯೊಬ್ಬ ವ್ಯಕ್ತಿ ಜಗತ್ತಲ್ಲಿ ಯಾವ್ಯಾವ ಹುಟ್ಟಿದ್ದಾನೋ ಅವನೆಲ್ಲ ದೇವರನ್ನ ವರುಷಕ್ಕೆ ಅರ್ಹನಾಗಿದ್ದಾನೆ, ಯೋಗ್ಯನಾಗಿರಬೇಕಷ್ಟೆ. ಅಯೋಗ್ಯನಿಗೆ ಭಗವಂತ ಸಿಗೋದಿಲ್ಲ. ಯಾವ ಜ್ಯೋತಿ ಕೋಮಗಳು ಭಗವಂತನ ಪ್ರೀತಿಯ ಸಂಪಾದನೆಗೆ ಅಡ್ಡಿ ಆಗೋದೇ ಇಲ್ಲ. ಅವನು ಹೇಳಿದ ಕೆಲಸಗಳನ್ನು ಒಂದು ನಿಷ್ಕಾಮತೆಯಿಂದ ಮಾಡಿ, ತನ್ನ ಕೆಲಸವನ್ನು ಪ್ರಾಮಾಣಿಕೆಯಿಂದ ಮಾಡಿ, ಪ್ರತಿಫಲದ ಅಪೇಕ್ಷೆಯನ್ನು ಬಿಟ್ಟು ಭಗವಂತ ನೀನು ಒಲಿ ಅಂತ ಹೇಳಿದರೆ ದೇವರು ಒಲದೇ ಒಲಿತಾನೆ. ಇದು ಸಕಲ ಶಾಸ್ತ್ರಗಳ ಸಿದ್ಧಾಂತವಾದ್ದರಿಂದ ದೇವರ ಆರಾಧನೆಗೆ ಅನರ್ಹ ವ್ಯಕ್ತಿ ಅನ್ನೋದನ್ನ ಯಾವ ಕಾಲಕ್ಕೂ ನಾವು ಭಾವಿಸಬಾರದು. ಯೋಗ್ಯನಾಗಿದ್ದರೆ ಅವನ ಜಾತಿ ಮತಗಳಲ್ಲಿ ವ್ಯತ್ಯಾಸ ಇರಬಹುದು, ಜಾತಿ ಕೋಮಗಳಲ್ಲಿ, ಅದರಂತೆ ಪೂಜೆಯ ಕ್ರಮದಲ್ಲಿ ವ್ಯತ್ಯಾಸವೇ ಹೊರತು ಆರಾಧನೆ ಕ್ರಮದಲ್ಲಿ ವ್ಯತ್ಯಾಸವೇ ಹೊರತು ಅನರ್ಹತೆ ಮಾತ್ರ ಇಲ್ಲ. ಆದರೆ ಅನರ್ಹತೆ ಇದ್ದವನು ಎಂಥವನಾಗಿದ್ದರೂ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಯಾವ ಆ ದೃಷ್ಟಿಯಲ್ಲಿ ಭಗವಂತನ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಜವಾದ ದೇವರ ಚಿತ್ರವನ್ನು ತಿಳ್ಕೊಂಡು ಏನು ನಮ್ಮ ಬದುಕನ್ನು ಬಾಡುತ್ತೇವೆ, ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಅರ್ಥ ಇದೆ, ನಮ್ಮ ಜೀವನ ಪರಮಸಾರ್ಥಕವಾಗುತ್ತೆ, ಅಂತ ದೇವರನ್ನು ಆರಾಧನೆ ಮಾಡತಕ್ಕಂತಹ ಒಂದು ಯೋಗ್ಯತೆಯನ್ನ ಅವಕಾಶವನ್ನ ನಾವು ಪಡೆದು ಆತ ಅನುಗ್ರಹಕ್ಕೆ ಪಾತ್ರರಾಗಿ ಬದುಕೋಣ ಅಂತ ಹೇಳ್ತಾ, ಈ ಒಂದು ದೇವರು ಅಂತಕ್ಕಂತಹ ವಿಷಯದ ಬಗ್ಗೆ ಪರಮಪೂಜ್ಯ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಭಂಡಾರಕೇರಿ ಮಠಾಧೀಶರು ಜನಗಳಿಗೆ ಅದರ ಸಾರ್ಥಕ್ಕೆ ತಿಳಿಯಲಿ ಅಂತಕ್ಕಂಥ ಕಡಕಡೆಯಿಂದ ಏನು ಮಾಡಿಸಿದ್ದಾರೆ ಅವರನ್ನು ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಈ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಅಂತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.